ಮಾಂಸ ಕರ್ಮಕ್ಕೆ ಅನುಸಾರವಾಗಿ ಬುದ್ಧಿ ಹೋಗ್ತಾ ಇರುತ್ತೆ. ಬುದ್ಧಿಯ ಹಿಂದೆ ಡ್ರೈವಿಂಗ್ ಫೋರ್ಸ್ ಅದೇ ನಮ್ಮ ಹಿಂದಿನ ಕರ್ಮ. ಇನ್ನೊಂದು ದೃಷ್ಟಾಂತ ಕೊಟ್ಟರೆ ಚೆನ್ನಾಗಿರುತ್ತೆ. ಏನದು ಅಂದ್ರೆ ದೊಡ್ಡ ಅಯಸ್ಕ ಅಂತ ಇದೆ, ಅದರ ಮುಂದೆ ಚಿಕ್ಕ ಕಬ್ಬಿಣದ ತುಂಡಿದೆ. ಅಯಸ್ಕಾಂತದ ಮುಂದೆ ಆ ತುಂಡು ತಾನಾಗಿ ಬಂದು ಅಯಸ್ಕಾಂತವನ್ನ ಕಚ್ಚಿಕೊಳ್ಬೇಕು. ಅಷ್ಟು ಪವರ್ಫುಲ್ ಮ್ಯಾಗ್ನೆಟ್ ಅದು. ಆದ್ರೆ ಈ ಕಬ್ಬಿಣದ ತುಂಡಿಗೆ ಏನು ಮಾಡಿದ್ದಾರೆ ಅಂದ್ರೆ ಒಂದು ಹಗ್ಗದಿಂದ ಕಟ್ಟಿ ಒಂದಕ್ಕೆ ಕಟ್ಟಿ ಹಾಕಿದ್ದಾರೆ ಆ ಕಬ್ಬಿಣದ ತುಂಡನ್ನ. ಯದ್ಯಪಿ ಕಬ್ಬಿಣದ ತುಂಡಿನ ಲಕ್ಷಣ ಅಯಸ್ಕಾಂತದ ಕಡೆಗೆ ತಾನಾಗಿ ಓಡಬೇಕು, ಆದರೆ ಓಡ್ತಾ ಇಲ್ಲ, ಹಗ್ಗ ಕಟ್ಟಿ ಹಾಕಿದೆ. ಹಾಗೆ ನಮ್ಮ ಮನಸ್ಸು ದೊಡ್ಡ ಕಬ್ಬಿಣದ ತುಂಡು, ನಮ್ಮ ಒಳಗಿರುವ ದೇವನೇ ಅಯಸ್ಕಾಂತ. ಆ ಅಯಸ್ಕಾಂತ ದೇವನಾದರೆ, ನಮ್ಮ ಮನಸ್ಸು ಕಬ್ಬಿಣದ ತುಂಡಾದರೆ, ಸಹಜವಾಗಿ ಹೋಗಬೇಕಾದರೆ ಹೋಗದೆ ಅಡ್ಡಿ ಮಾಡುವ ಹಗ್ಗ ಯಾವುದು ಅಂದ್ರೆ ನಮ್ಮ ಕರ್ಮದ ಪಾಶ. ಆ ಕರ್ಮದ ಪಾಶ ಕತ್ತರಿಸಿ ಹೋದರೆ ಆ ಕಬ್ಬಿಣದ ತುಂಡಿದೆ, ಅದರ ಕಟ್ಟಿ ಹಾಕಿದ ಹಗ್ಗವನ್ನ ಕತ್ತರಿಸಿದರೆ ಸಾಕು. ನಾವಾಗಿ ಕಬ್ಬಿಣದ ತುಂಡನ್ನ ತಗೊಂಡು ಹೋಗಿ ಆ ಅಯಸ್ಕಾಂತಕ್ಕೆ ಸೇರಿಸಬೇಕಾಗಿಲ್ಲ. ಯಾವಾಗಾದರೆ ಆ ಹಗ್ಗದ ಬಿಗಿತ ಕಡಿಮೆ ಆಯಿತೋ, ಕತ್ತರಿಸಿ ಹೋಯಿತೋ, ಕಬ್ಬಿಣದ ತುಂಡು ತಾನಾಗಿ ಹೋಗಿ ಆ ಅಯಸ್ಕಾಂತವನ್ನ ಕಚ್ಚಿಕೊಳ್ಳುತ್ತೆ. ಹಾಗೆ ನಮ್ಮ ಕರ್ಮದ ಪಾಶ ಮನಸ್ಸು ಆ ದೇವರ ಕಡೆ ಹೋಗದೆ ಮಾಡುವಂತಹ ಕರ್ಮ ಏನು ಕೂತಿದೆ ಅದನ್ನ ಕತ್ತರಿಸಿದರೆ ಸಾಕು. ಮನಸ್ಸು ನಾವು ದೂಡಬೇಕಾಗಿಲ್ಲ, ದೇವರ ಕಡೆ ತಾನಾಗಿ ಓಡುತ್ತೆ. ಇದೇ ಉತ್ತರ ಕೊಟ್ಟದ್ದು ಪ್ರಹ್ಲಾದರಾದರು ತಮ್ಮ ಗುರುಗಳಿಗೆ. ನಿನ್ನ ಮನಸ್ಸು ದೇವರ ಕಡೆ ಇನ್ನೊಬ್ಬರು ಕಳಿಸಿದರೆ ಹೋಗ್ತಾ ಇದೆಯೋ, ಇನ್ನೊಬ್ಬರು ಹೇಳಿಕೊಟ್ರು ನೀನಾಗಿ ಹೇಳಿದ್ರೆ ಹೋಗ್ತಾ ಇದೆಯೋ ನಿನ್ನ ಮನಸ್ಸು ಅಂದ್ರೆ ಮತ್ತಿರನ್ನ ಕೃಷ್ಣೆ ಭರತ ಸ್ವತೋಪಿವ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ನನ್ನ ಮನಸ್ಸು ಇನ್ನೊಬ್ಬರು ಹೇಳಿದ್ದಕ್ಕೆ ದೇವರಲ್ಲಿ ಹೋಗ್ತಾ ಇಲ್ಲ, ನಾನಾಗಿ ಇಟ್ಟದ್ದಕ್ಕೂ ಹೋಗ್ತಾ ಇಲ್ಲ, ತಾನಾಗಿ ಓಡತಾ ಇದೆ. ಯಾಕೆ ಅಂದ್ರೆ ಆ ಅಯಸ್ಕಾಂತ ಸನ್ನಿಧಿಯಲ್ಲಿ ಕಬ್ಬಿಣದ ತುಂಡು ಹೇಗೆ ಹೋಗಿಬಿಡುತ್ತೋ ಹಾಗೆ ಹೋಗ್ತಾ ಇದೆ. ನಮ್ಮ ಮನಸ್ಸು ಅಂತಹದ್ದೇ, ಪ್ರಹ್ಲಾದರಾಜರ ಮನಸ್ಸಂತದ್ದೇ ನಮ್ಮ ಮನಸ್ಸು. ಆದರೆ ಈ ಮನಸ್ಸಿಗೆ ಕರ್ಮ ಪಾಶ ಬಿಗಿದು ಕಟ್ಟಿದ್ದರಿಂದ ಆ ಅಯಸ್ಕಾಂತದ ಸೆಳೆತಕ್ಕಿಂತ ಹೆಚ್ಚಾದ ಸೆಳೆತ ಈ ಪಾಶದಿಂದ ಬಂದಿದೆ. ಹಾಗಾದರೆ ನಮ್ಮ ಜೀವನದ ಸಾಧನೆಯ ಪ್ರಥಮ ಗುರಿ ಏನು? ನಮ್ಮ ಸಾಧನೆಗಳ ಗುರಿ ಎಂದರೆ ಈ ಮನಸ್ಸು ದೇವರ ಕಡೆ ಕಳಿಸುವುದು. ಷೋಡಶಿಕಾರರು ಅಧ್ಯಾತ್ಮ ರಸರಂಜನೆಯಲ್ಲಿ ಸಾಧನೆ ಅಂದ್ರೆ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾರೆ. ಏನು ಸಾಧನೆ ಅಂದರೆ ನಾವು ತಿಳ್ಕೊಳ್ಳುತ್ತೇವೆ, ಬೆಳಿಗ್ಗೆಯಿಂದ ಒಂದು ಸ್ನಾನ ಸಂಧ್ಯಾ ಶಮನ ಸ್ನಾನ ಸಂಧ್ಯಾ ದೇವರ ಪೂಜಾ ವೈಶ್ವದೇವ ಪರಿಹರಣ ಎಲ್ಲ ಮುಗಿಸಿ ಚಾತುರ್ಮಾಸ್ಯಾದಿ ವ್ರತಾನುಷ್ಠಾನ ಎಲ್ಲ ಮುಗಿಸಿ ಒಂದು ಪಾಠ ಪ್ರವಚನ ಇಟ್ಟುಕೊಂಡ್ರಾಯ್ತು, ನಾವು ಅಪರೋಕ್ಷಕ್ಕಿನ್ನ ಹತ್ತಿರ ಇದ್ದೇವೆ ಅಂತ ನಮ್ಮ ಭಾವನೆ ಇರುತ್ತೆ. ಆದರೆ ಅರಣ್ಯಕಾಚಾರ್ಯರು ಅಲ್ಲಿ ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ ಇದೆಲ್ಲ ಸಾಧನೆ ಹೌದು, ಆದರೆ ಇದೆಲ್ಲ ಪ್ರಧಾನ ಸಾಧನೆ ಅಲ್ಲ. ಇವೆಲ್ಲವೂ ಕೂಡ ಇನ್ನೊಂದಕ್ಕೆ ಸಾಧನೆ, ಇನ್ನೊಂದು ಬರಲಿಕ್ಕೆ ಸಾಧನೆ. ಅದು ಯಾವುದದು ಅಂದ್ರೆ ಹೇಳುತ್ತಾರೆ, ಏನ ಕೇನ ವಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀ ಹರೇಶ್ ಚರಣಾಬ್ಜಯೋ ಇದಮೇವ ಸಾಧನ ನೀಡಿತು ಹೇಳುತ್ತಾರೆ. ಅದು ಏನು ಮಾಡುತ್ತೀರೋ ಗೊತ್ತಿಲ್ಲ. ಯಾವುದರಿಂದ ನಿಮ್ಮ ಮನಸ್ಸು ಬದುಕಿದ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ದಿವಸ ದೇವರಲ್ಲೇ ಮನಸ್ಸು ಇರುವುದು ಸಾಧ್ಯ ಆಯಿತ? ಆದರದಿಂದ ದೇವರ ಪದಾರವಿಂದದಲ್ಲೇ ಮನಸ್ಸು ಇತ್ತ, ಅದೇ ಪ್ರಧಾನ ಸಾಧನೆ ದೇವರು ಅನುಗ್ರಹ ಮಾಡಲಿಕ್ಕೆ. ಅದು ಬರಲಿಕ್ಕಾಗಿಯೇ ಮಿಕ್ಕ ಈ ಆಚಮನಾದಿಯೆಲ್ಲ ಸಾಧನೆಗಳು. ಈಗ ನೋಡೋಣ, ಬೆಳಿಗ್ಗಿನಿಂದ ಆಚಮನ ಮೊದಲುಕೊಂಡು ರಾತ್ರಿ ಮರಗೋಪರ್ಯಂತ ದೇವರ ಸೇವಾ ಅಂತ ನಾವು ಮಾಡತಕ್ಕಂತಹ ಎಲ್ಲಾ ಕರ್ಮಗಳಲ್ಲಿ ಮೆಕ್ಯಾನಿಕಲ್ ಆಗಿ ಎಲ್ಲಾ ಕರ್ಮಗಳು ನಡೆದು ಹೋಗ್ತಾ ಇರುತ್ತೆ. ದೇವರಲ್ಲಿ ಆ 5 ಗಂಟೆ ಕಾಲ ದೇವರ ಕಾರ್ಯ, ಸ್ನಾನ ಸಂಧ್ಯಾ ದೇವರ ಪೂಜಾ ವೈಶ್ವದೇವ ಪರಿಹರಣ ಪಾಠ ಪ್ರವಚನ 8 ಗಂಟೆ ಮಾಡಿದೆ ಅಂತ ಇಟ್ಟುಕೊಂಡ್ರೆ, ಆ 8 ಗಂಟೆಯಲ್ಲಿ ಎಷ್ಟು ಕಾಲ ನನ್ನ ಮನಸ್ಸು ದೇವರಲ್ಲಿ ನಿಂತಿತು ಅಂತ ಇನ್ನೊಬ್ಬರಿಗೆ ಹೇಳೋದು ಬೇಡ. ನಮ್ಮನ್ನು ನಾವು ಆತ್ಮ ವಿವರ್ಶನ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಮ್ಮ ಸಾಧನೆ ಯಾವ ಮಟ್ಟದಲ್ಲಿದೆ ಅಂತ. ಆ ಸಾಧನೆ ಹೊರಗಿನ ಸಾಧನೆ ಅಲ್ಲದೆ, ಆ ಹೊರಗಿನ ಸಾಧನೆ ಆಗುವಾಗ ನಮ್ಮ ಮನಸ್ಸು ಸದಾ ದೇವರಲ್ಲಿ ಬಂದಿತ್ತ, ಆ ಎಸ್ ಡಬಲ್ ಗ್ರೇಡ್ ಇಂದ ಪಾಸ್ ಆದಂತೆ. ಇಲ್ಲ, 8 ಗಂಟೆ ಸಾಧನೆ ಆಗಿ 8 ನಿಮಿಷವೂ ದೇವರಲ್ಲಿ ಮನಸ್ಸಿಲ್ಲ ಅಂದ್ರೆ ನಮ್ಮ ಸಾಧನೆಯ ಹಂತ ಎಂಥದ್ದು ಎಂಬುದು ನಮಗೆ ಗೊತ್ತಾಗಿಬಿಡುತ್ತೆ. ಆದ್ದರಿಂದ ನಮ್ಮ ಪ್ರಧಾನ ಸಾಧನೆ ಏನು ಅಂದ್ರೆ ದಾಸರು ಎಲ್ಲ ದಾಸರು ಎಲ್ಲ ಯತಿವರೆಣ್ಯರು ಶಾಸ್ತ್ರ ಏಕಪ್ರಕಾರ ಹೊರದರಿಯುವುದು ಒಂದೇ ಒಂದು ಶಬ್ದವನ್ನ ದೇವರ ಶರಣಾಗತಿ ಒಂದೇ ಇದಕ್ಕೆ ಕಾರಣ. ನಾನು ಕತ್ತರಿಸ್ತೇನೆ ಈ ಒಂದು ಹಗ್ಗವನ್ನ ಅಂತ ಹೊರಗಡೆ ನೆಗೆದು ಬೀಳುತ್ತೇನೆ. ಯಾಕೆ ಅಂದ್ರೆ ಬಂಧಕನು ಅವನೇ, ಮೋಚಕನು ಅವನೇ. ಅವನೇ ಬಂಧಕ, ಅವನೇ ಮೋಚಕ, ಅವನೇ ಗತಿ, ಅವನೇ ನನ್ನ ಮನಸ್ಸಿಗೆ ಬಿಗಿದ ಪಾಶ ಬಿಡಿಸಲಿ ಅಂತ ಆ ಪಾಶದೊಳಗೆ ನಿಂತಿರುವ ಭಗವಂತನ ಪ್ರಾರ್ಥನೆ. ಬಿಂಬಮೂರ್ತಿಯೇ ನೀನೇ ಪಾಶದಲ್ಲಿ ನಿಂತು ಅದರನ್ನ ಬಿಡಿಸಯ್ಯ ಅಂತ ಏಕ ಪ್ರಕಾರ ಚಿಂತನೆ ಮಾಡುವುದೇ ನಮ್ಮ ನಿತ್ಯ ಸಾಧನೆಯ ಅಂತರ್ಯ. ನಾವು ನಿತ್ಯ ಆಚಮನ ಮಾಡಲಿ, ಸಂಧ್ಯಾ ವಂದನೆ ಮಾಡಲಿ, ಈಗ ನಾವು ಬರಬೇಕಾಗಿತ್ತೇನು ಒಳಗೆ ಮಡಿತ ಜಪ ಮಾಡುವಾಗ ಈ ಬಂಧನ ಕತ್ತರಿಸು, ಮನಸ್ಸಿನ ಈ ಬಂಧನ ಕತ್ತರಿಸು, ಕತ್ತರಿಸುವಂತವನ ಸತತ ಚಿಂತನೆ ಮಾಡುವುದೇ ಸಾಧನೆ ಗುರಿ. ಆ ಮನಸ್ಸಿನ ಆ ಕಡಿತ ಬರ್ತಾ ಬರ್ತಾ ಹಗ್ಗದ ಕಡಿತ ನಮಗೇ ಗೊತ್ತಾಗುತ್ತೆ. ಒಂದು ಕಡೆ ಹಗ್ಗ ಬಲವಾಗಿದ್ದಾಗ ಆ ಕಬ್ಬಿಣದಲ್ಲಿ ಏನೂ ಚಲನ ವಲನ ಇರಲ್ಲ. ಚೂರು ಚೂರು ಹಗ್ಗದ ಬಿಗಿತ ಕಡಿಮೆ ಆಗ್ತಾ ಇದ್ದರೆ ಅಯಸ್ಕಾಂತದ ಸೆಳೆತ ಜಾಸ್ತಿ ಆಗ್ತಾ ಬರುತ್ತೆ. ಆಗ ಕಬ್ಬಿಣದಲ್ಲಿ ಅಯಸ್ಕಾಂತದ ಬಗ್ಗೆ ಒಲವು ಜಾಸ್ತಿ ಆಗ್ತಾ ಆಗ್ತಾ ಆಚೆಗೆ ಆಚೆಗೆ ಹೋಗ್ತಾ ಬರುತ್ತೆ, ನಮಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ನಾವು ಈ ಸಾಧನೆ ಮಾಡುತ್ತೇವಲ್ಲ, ಮಾಡುವಾಗ ನಮಗೆ ಗೊತ್ತಾಗ್ತಾ ಬರುತ್ತೆ. ಮೊದಲು ಹೇಗಿತ್ತು ನನ್ನ ಮನಸ್ಸು, ನಂತರ ದೇವರ ಕಡೆಗೆ ಹೇಗೆ ಹೇಗೆ ಓಡತಾ ಇದೆ, ನಾನು ದೂಡದೇನೆ ತಾನಾಗಿ ದೇವರ ಹತ್ತಿರ ಹೇಗೆ ಓಡತಾ ಇದೆ ಎಂಬುದು ಒಳಗೇ ನಾವು ಸುಮ್ಮನೆ ಕೂತು ಗಮನಿಸ್ತಾ ಇದ್ದರೆ ಈ ಮನಸ್ಸಿನ ಚರ್ಯ ಗೊತ್ತಾಗುತ್ತೆ, ಒಳಗೆ ಸ್ವಾಮಿ ಮಾಡಿಸುವ ಚರ್ಯ ಗೊತ್ತಾಗುತ್ತೆ. ಅದಕ್ಕೆ ಇಡೀ ಶಾಸ್ತ್ರದ ಸಾರ, ನ್ಯಾಯ ಸುಧಾ ಸಾರ ಎಲ್ಲವೂ ಇಷ್ಟೇ. ಅವನ ಶರಣಾಗತಿ, ಅವನ ಪಾದಕ್ಕೆ ಬಿದ್ದರೆ ಹೊರತು ನಮಗೆ ಗತಿ ಇಲ್ಲ ಎಂಬುದೇ ಸಾರತಾಯಿದೆ. ಅದು ನಾವು ಕೇಳುತ್ತೇವೆ, ತುಂಬಾ ಹೇಳುತ್ತೇವೆ, ಜೀವನದಲ್ಲಿ ಅನುಷ್ಠಾನ ಮಾತ್ರ ಮಾಡಲ್ಲ. ಆ ಮಾಡಬೇಕು ಎಂಬ ಒತ್ತು ಕೊಟ್ಟವರೇ ದಾಸರಾಯರು, ನಮ್ಮ ಯತಿವರೆಣ್ಯರು ಎಲ್ಲರೂ ಕೂಡ. ಅವರು ಮಾಡಿ ನಮಗೆ ಹೇಳಿದ್ದಾರೆ, ನಾವು ಮಾಡದೆ ಹೇಳಲಿಕ್ಕೆ ಕೇಳಲಿಕ್ಕೆ ಹೊರಡುತ್ತೇವೆ. ಆದ್ದರಿಂದಲೇನೆ ನಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ. ಸಾಯುವ ಪರ್ಯಂತ ಭಯ ಭಯ ಭಯ. ಶಾಸ್ತ್ರ ಕೇಳಿದರೆ ಭಯ ಹೋಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ, ನಾವು ಕೇಳಿ ಬಿಡುತ್ತೇವೆ. ಆದ್ದರಿಂದ ಭಯ ಹೋಗಲ್ಲ, ಹಾಗೆ ಇರುತ್ತೆ, ಅನುಷ್ಠಾನ ಮಾಡಬೇಕಾಗುತ್ತೆ. ಆದ ಕಾರಣ ಈ ಮಕಸುಳಾದಿಯಲ್ಲಿ ಹೇಳಲಿಕ್ಕೆ ಹೊರಟದ್ದೇನಿದೆ ಅಂದರೆ ಈ ಮನಸ್ಸಿನ ಬಿಗಿತ ಏನಿದೆ, ಹಗ್ಗ ಇದೆಯಲ್ಲ, ಈ ಮನಸ್ಸು ನಾನ ಕಡೆ ಹೋಗುತ್ತೆ, ದೇವರ ಕಡೆ ಮಾತ್ರ ಬರುವುದಿಲ್ಲ. ಈ ಮನಸ್ಸಿನ ದೋಷಗಳು ಕಳೆಯುವ ಮಾರ್ಗ ಯಾವುದು ಅಂತ ಬಂದ ಪ್ರಶ್ನೆಗೆ ಉತ್ತರ ಕೊಟ್ಟದ್ದೇ ಎರಡನೇ ಸ್ಕಂಧದಲ್ಲಿ ವಿರಾಟ್ ರೂಪದ ಚಿಂತನೆ. ಮೊದಲು ವಿರಾಟ್ ರೂಪದ ಚಿಂತನೆ ಮಾಡು, ಅದನ್ನ ಧಾರಣೆ ಮಾಡು ಅಂತ ಹೇಳುತ್ತಾರೆ. ಧಾರಣೆ ಮಾಡಬೇಕು ಅಂತ ಹೇಳಿದರೆ ಧಾರಣಾ ಶಬ್ದಕ್ಕೂ ಧ್ಯಾನ ಶಬ್ದಕ್ಕೂ ವ್ಯತ್ಯಾಸ ಏನು, ಅದರ ಅರ್ಥ ಏನು ಅಂದರೆ ಹೇಳುತ್ತಾರೆ, ಅಖಂಡ ಸ್ಮೃತಿ ಧ್ಯಾನ, ಖಂಡ ಸ್ಮೃತಿ ಧಾರಣ. ಖಂಡ ಅಂದ್ರೆ ಬಿಟ್ಟು ಬಿಟ್ಟು ದೇವರ ನೆನಪು ಧಾರಣೆ ಆದರೆ ಎಡಬಿಡದ ದೇವರ ನೆನಪು ಅದು ಧ್ಯಾನ ಆಗುತ್ತೆ. ಎಡಬಿಡದ ದೇವರ ನೆನಪು ನಮ್ಮ ಮನಸ್ಸಿಗೆ ಬರಬೇಕಾದರೆ ಆ ಮನಸ್ಸಿನಲ್ಲಿ ದೋಷಗಳಿರಬಾರದು. ಅದಕ್ಕೆ ದೇವರ ವಿರಾಟ್ ರೂಪವನ್ನ ಅದ್ಭುತವಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಅಂದ್ರೆ ಬಿಟ್ಟು ಬಿಟ್ಟು ಮಂಗಳಕರವಾದ ಹೇಳ್ತಾರೆ ಭಾಗವತದಲ್ಲಿ, ಆಶ್ರಯಂ ಭದ್ರಂ ಈಶ್ವರ. ಆ ಭದ್ರವಾದ ತನಗೇ ಆಶ್ರಯವಾಗಿರತಕ್ಕಂತಹ ವಿರಾಟ್ ರೂಪವನ್ನ ಚೆನ್ನಾಗಿ ನೋಡ್ತಾ ಇರತಕ್ಕಂಥವನಿಗೆ ಆ ರೂಪ ಚಿಂತನೆ ಬಿಟ್ಟು ಈಶ್ವರಾದಿಯ ಮಹಾತ್ಮ್ಯವನ್ನ ತಿಳಿಸಿಕೊಡ್ತಾ ಇದ್ದೇನೆ. ಇನ್ನ ಈಶ್ವರಾದಿಯಲ್ಲಿ ಯಾರ ಕುರಿತು ಹೇಳಿದ್ದು ಅಂದ್ರೆ ವಿರಾಟ್ ರೂಪಿಯ ಪರಿಚಯವನ್ನ ಮಾಡತಾ ಇದ್ದಾರೆ. ಸರಿ, ಈ ವಿರಾಟ್ ರೂಪ ಅಂತ ಹೇಳಿದರೆ ಭಾಗವತ ದ್ವಿತೀಯ ಸ್ಕಂದದಲ್ಲಿ ಹೇಳಿದ್ರು, ಪಾದಾಲಮೇತಸ್ಯ ಹಿ ಪಾದಮೂಲಂ, ಇವನ ಪಾದ ಮೂಲದಲ್ಲೇ ಎಲ್ಲಾ ಏನು ವಿಶೇಷವಾಗಿರತಕ್ಕಂತಹ ಪಾತಾಳ ನಿಂತಿದೆ. ನಂತರ ಅವನ ಪಾರ್ಶ್ವಣಿ ಅಂದ್ರೆ ವಿಶೇಷವಾಗಿದ ಆ ಪ್ರಪದ ಆ ಕಾಲಿನ ಅಂಗಾಲಿನ ಮೇಲ್ಭಾಗ ಏನಿದೆ ಅದೆಲ್ಲ ಪ್ರಪದ ಅಂತ ಕರೀತಾ ಇದ್ದಾರೆ. ಅಲ್ಲಿ ಪ್ರಪದ ಅಂತಲಿಕ್ಕೆ ಯಾಕೆ ಹೆಸರು ಬಂತು ಅಂದ್ರೆ ಯಸ್ಮಾತ್ ಪ್ರಪೇದೆ, ಭಗವಂತ ಈ ಜೀವನನ್ನ ಶರೀರದಲ್ಲಿ ನಿಲ್ಲಿಸಿ ಷೋಡಶಿಯಲ್ಲಿ ಹೇಳುತ್ತಾರೆ, ಈ ಜೀವನನ್ನ ಶರೀರದಲ್ಲಿ ಇಟ್ಟು ಶರೀರಕ್ಕೆ ನಿಲ್ಲುವ ತಾಕತ್ತು ಬೇಕಾದರೆ ಐದು ರೂಪದಿಂದ ಈ ಜೀವನ ಶರೀರದಲ್ಲಿ ಪ್ರವೇಶ ಮಾಡಿದ, ಪ್ರವೇಶ ಮಾಡಿ ಐದು ಕಡೆಯಲ್ಲಿ ನಿಂತದ್ದಕ್ಕೆ ಈ ಶರೀರ ನಿಲ್ಲತಾ ಇದೆ. ಆ ಐದು ರೂಪಗಳಿಂದ ಎಲ್ಲಿಂದ ಪ್ರವೇಶ ಮಾಡಿದ, ತಲೆಯಿಂದಲೋ ಎಲ್ಲಿಂದಲೋ ಅಂದ್ರೆ ಇಲ್ಲ, ನಮ್ಮ ಅಂಗಾಲಿನ ಮೇಲ್ಭಾಗ ಗೆಜ್ಜೆ ಹಾಕುವ ಪ್ರಾಂತ ಏನಿದೆ ಅದನ್ನ ಪ್ರಪದ ಅಂತಾರೆ, ಅಲ್ಲಿಂದ ಪ್ರವೇಶ ಮಾಡಿದ. ಯಸ್ಮಾತ್ ಪ್ರಪೇದೆ, ಯಾವ ಸ್ಥಾನದಿಂದಾಗಿ ಅವ ಒಳಗೆ ಸೇರಿದ ಅದನ್ನ ಪ್ರಪದ ಅಂತ ಕರೆದ್ರು. ಆ ರೀತಿಯಾಗಿ ಒಂದೊಂದು ಸ್ಥಾನದಲ್ಲಿ ಒಂದೊಂದು ಲೋಕ ಆ ಭಗವಂತನನ್ನ ಆಶ್ರಯ ಮಾಡಿಕೊಂಡು ನಿಂತಿದೆ. ಆ ರೀತಿಯಲ್ಲಿ ಶಿರಸ್ಸಿನಲ್ಲಿ ಸತ್ಯಲೋಕ ಪರ್ಯಂತ ಭಗವಂತನಲ್ಲಿ 14 ಲೋಕಗಳು ನಿಂತಿವೆ, ಅವನೇ ಆಧಾರವಾಗಿದ್ದಾನೆ. ಅವನ ರೂಪವನ್ನು ಮನಸ್ಸಿನಲ್ಲಿ ಧಾರಣೆ ಬಿಟ್ಟು ಬಿಟ್ಟು ಚಿಂತನೆ ಮಾಡಿ, ಹಾಗಾದರೆ ಅವನ ರೂಪವನ್ನ ಬಿಟ್ಟು ಬಿಟ್ಟು ಚಿಂತನೆ ಮಾಡಬೇಕಾದ್ರೆ ಆ ರೂಪದ ಕಲ್ಪನೆ ನಮ್ಮ ಮನಸ್ಸಿಗೆ ಬರಬೇಕು. ನಮಗೆ ಭೂಲೋಕದ ಕಲ್ಪನೆಯೇ ಸರಿಯಾಗಿಲ್ಲ, ಇನ್ನ ಪಾತಾಳ ಲೋಕದ ಕಲ್ಪನೆಯಲ್ಲಿ ಬರುತ್ತೆ, ಸತ್ಯಲೋಕದ ಕಲ್ಪನೆಯಲ್ಲಿ ಬರುತ್ತೆ. ಅಷ್ಟುವರೆಗೆ ಎಲ್ಲವನ್ನ ಧಾರಣೆ ಮಾಡಿದ ಭಗವತ್ ರೂಪದ ಕಲ್ಪನೆ ಬರಬೇಕು, ನಿಜವಾದ ಕಲ್ಪನೆ ಬರಬೇಕು ಅಂದರೆ ಮನಸ್ಸಿಗೆ ಎಟುಕುವುದೇ ಬಹಳ ಕಷ್ಟವಲ್ಲ ಅಂತ ಹೇಳಿದಾಗ ಭಾಗವತದಲ್ಲಿ ಅಲ್ಲೇ ಉತ್ತರ ಕೊಡುತ್ತಾ ಇದ್ದಾರೆ. ಸಕಲ ಜೀವರಾಶಿಗಳು ಆ ವಿರಾಟ್ ರೂಪವನ್ನ ಚಿಂತನೆ ಮಾಡಬೇಕಾದರೆ ಭಗವಂತ ಇನ್ನೊಂದು ರೂಪದಲ್ಲಿ ಬಂದು ನಿಂತ. ಏನು ಅಂದ್ರೆ ಸಕಲ ಜೀವ ನಿಕಾಯ ಧಾಮ್ರಾಂತಾರೆ, ಆ ವಿರಾಟ್ ರೂಪವೇ ಇನ್ನೊಂದು ರೂಪದಿಂದ ಈ ಎಲ್ಲಾ ಜೀವರಾಶಿಗಳ ಶರೀರದ ಸುತ್ತೂ ನಿಂತಿದೆ, ಅದನ್ನೇ ವಿರಾಟ್ ರೂಪ ಅಂತ ಕರೀತಾರೆ. ಆ ರೂಪವೇ ನಮ್ಮ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಇಡೀ ಶರೀರ ವ್ಯಾಪಿಸಿ ನಿಂತಿದೆ. ಈ ರೂಪವನ್ನು ವಿರಾಟ್ ರೂಪ ಅಂದ್ರು. ಈಗ ಸುಲಭ ಆಯಿತು, ನಮಗೆ ಸತ್ಯಲೋಕ ಗೊತ್ತಿಲ್ಲ, ಪಾತಾಳವೂ ಗೊತ್ತಿಲ್ಲ, ಆದರೆ ಸತ್ಯಲೋಕ ನಮ್ಮ ತಲೆಯಲ್ಲೇ ನಿಂತಿದೆ. ಪಾತಾಳ ನಮ್ಮ ಪಾದದಲ್ಲೇ ಅಂದ್ರೆ ನಮ್ಮ ಶರೀರ ಆಶ್ರಯ ಮಾಡಿಕೊಂಡ ಸ್ವಾಮಿಯ ಶಿರಸ್ಸಿನಲ್ಲೇ ಇಲ್ಲೇ ಸತ್ಯಲೋಕ ಇದೆ, ಇಲ್ಲೇ ಪಾತಾಳವೂ ಇದೆ. ಆಗ ಪ್ರಶ್ನೆ ಬರುತ್ತೆ, ಆ ಲೋಕಗಳೆಲ್ಲ ದೊಡ್ಡ ದೊಡ್ಡವು, ಅಲ್ಲಿ ದೇವರ ರೂಪದಲ್ಲಿ ನಿಂತಿದ್ರೆ ಸರಿ ಸತ್ಯ ಹೌದು, ನಮ್ಮ ಶರೀರದಲ್ಲಿ ಪಾತಾಳ, ನಮ್ಮ ಶರೀರದಲ್ಲಿ ಸತ್ಯಲೋಕ, ಇವೆಲ್ಲ ಬರಲಿಕ್ಕೆ ಹೇಗೆ ಸಾಧ್ಯ? ನೀವು ಹೇಳೋದು ನಾವು ಕೇಳೋದು ಅಷ್ಟೇ ಹೊರತು ನೀವು ಹೇಳಿದ್ದನ್ನು ನಂಬಬೇಕು, ನಂಬದಿದ್ರೆ ದುರ್ಗತಿ ಆಗುತ್ತೆ ಅಂತ ಹೇಳ್ತೀರಾ, ಆದ್ದರಿಂದ ಸತ್ತಾಗಿ ನಾವು ನಂಬಬೇಕಾಗುತ್ತೆ, ಇಲ್ಲದಿದ್ರೆ ನಮ್ಮ ಶರೀರದಲ್ಲಿ ಲೋಕಗಳೆಲ್ಲ ಇಲ್ಲಿಂದ ಬರಬೇಕು ಅಂತ ಹೇಳಿದರೆ ನಾವು ಎಂಥವರು ಅಂದ್ರೆ ನಮ್ಮವರು ಹೇಳಿದ್ರೆ ನಂಬಲ್ಲ, ನಮ್ಮ ಸೈಂಟಿಸ್ಟ್ಗಳು ಹೇಳಿದ್ರೆ ನಂಬುತ್ತೇವೆ, ಅವ್ರು ಏನ್ ಹೇಳಿದ್ರು ನಂಬುತ್ತೇವೆ. ಅದಕ್ಕೆ ಮೊನ್ನೆ ಯಾರೋ ಒಬ್ಬ ಸೈಂಟಿಸ್ಟ್ ಚೆನ್ನಾಗಿ ರಿಸರ್ಚ್ ಮಾಡಿ ಥೀಸಿಸ್ ಸಬ್ಮಿಟ್ ಮಾಡಿದ್ರೆ ಆತನಿಗೆ ನೋಬೆಲ್ ಪ್ರೈಸ್ಗಳು ಸಿದ್ಧ ಆಯ್ತು, ಪೇಪರ್ಲೆಲ್ಲ ಬಂದಿತ್ತು. ಆತನ ಥೀಸಿಸ್ ಏನಯ್ಯ ಅಂದ್ರೆ ಹ್ಯೂಮನ್ ಬಾಡಿ ಈಸ್ ಎ ಮಿನಿ ಯೂನಿವರ್ಸ್ ಅಂತ ಕೊಟ್ಟಿದ್ದ, ಅದಕ್ಕೆ ನೋಬೆಲ್ ಪ್ರೈಸ್ ಬಂದಿತ್ತು. ಅದಕ್ಕೆ ಅವರು ಹೇಳಿದ್ರೆ ನಾವು ಎಸ್ ಎಸ್ ಅಂತೀವಿ, ನಮ್ಮವರು ಹೇಳಿದ್ರೆ ಈ ಎಲ್ಲಾ ಬ್ರಹ್ಮಾಂಡದಂತೆ ಈ ಪಿಂಡಾಮಂಡವಯ್ಯ, ಅಲ್ಲಿ ಹೇಗಿದೆಯೋ ಇಲ್ಲೇ ಆಗಿದೆಯ ಅಂತ ಹೇಳಿದರೆ ನಮ್ಮ ಮಾತು ನಂಬಲಿಕ್ಕೆ ನಮಗಾಗಲ್ಲ. ಅದೇ ಆಂಗ್ಲದಲ್ಲಿ, ಆಂಗ್ಲ ಭಾಷೆ ಮೊದಲು ಬಂದಿಲ್ಲ, ಅದು ಬಂದಿದ್ರೆ ನಾವು ನಂಬ್ತಿದ್ವೇನೋ, ಆಂಗ್ಲ ಭಾಷೆ ನಂತರ ಬಂತು, ಅವರು ಹೇಳಿದ್ರು, ಅವರು ಹೇಳಿದ್ರೆ ನಂಬುವ ದುಸ್ಥಿತಿಗೆ ನಾವು ಬಂದಿದ್ದೇವೆ. ಹೇಳ್ತಾ ಇದ್ದಾರೆ ಇಡೀ ನಮ್ಮ ಶರೀರವೇ ಪಿಂಡಾಂಡ, ಬ್ರಹ್ಮಾಂಡದಲ್ಲಿ 14 ಲೋಕಗಳು ಹೇಗಿವೆ ಸೂಕ್ಷ್ಮವಾಗಿ ಇಲ್ಲಿ ಅವೇ ಅಂತ ಹೇಳುತ್ತಾರೆ. ಬರೀ ಲೋಕ ಅಂದ್ರೆ ಆಯ್ತಾ, ಲೋಕದ ಸಮಸ್ತ ಜನರು ಬೇಕಲ್ಲ, ಅಲ್ಲಿರುವ ಸಾಂಶರಾದ ಸಕಲ ದೇವತೆಗಳು, ಋಷಿಗಳು, ಕಿನ್ನರರು, ನಾಗರು ಅವರೆಲ್ಲ ಇರ್ತಾರಲ್ಲಿ, ಅವರೆಲ್ಲ ನಮ್ಮ ಶರೀರದಲ್ಲಿ ಬರ್ತಾರ ಅಂದರೆ ಸ್ಪಷ್ಟ ಉತ್ತರ ಕೊಡುತ್ತಾರೆ, ಎಲ್ಲಾ 14 ಲೋಕಗಳಲ್ಲಿರುವ ಸಾಂಶರಾದ ಸಕಲ ಚೇತನ ನಮ್ಮ ಶರೀರದಲ್ಲಿ ನಿಂತಿದ್ದಾರೆ. ಬ್ರಹ್ಮಾಂಡದೊಳಗಿಪ್ಪ ಮಾಡಿ ಅಂತ ಹೇಳ್ತಾ ಇದ್ದ. ಸರಿ, ಈ ವಿರಾಟ್ ರೂಪ ಚಿಂತನೆ ಮಾಡಿದರೆ ನಮಗೇನು ಫಲ? ಯಾಕೆ ಅಂದ್ರೆ ನಮ್ಮನ್ನೆಲ್ಲ ಎಲ್ಲಾ ಕಾರ್ಯಗಳಿಗೂ, ಪುಣ್ಯ ಕಾರ್ಯಗಳು ಎಲ್ಲದಕ್ಕೂ ಡ್ರೈವಿಂಗ್ ಫೋರ್ಸ್ ನಮ್ಮಲ್ಲಿ ಇರೋದು ಯಾವುದು ಅಂದ್ರೆ ಪುಣ್ಯದ ಲೆಕ್ಕ. ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ತೇವೆ, ಇದು ಮಾಡಿದ್ರೆ ಎಷ್ಟು ಪುಣ್ಯ, ಅದು ಮಾಡಿದ್ರೆ ಎಷ್ಟು ಪುಣ್ಯ, ಅದಕ್ಕೆಷ್ಟು ಪುಣ್ಯ, ಇದಕ್ಕೆಷ್ಟು ಪುಣ್ಯ. ಕೃಷ್ಣಾಷ್ಟಮಿ ಮಾಡಬೇಕು, ಕೃಷ್ಣ ದೇವರ ಪ್ರೀತಿ ಆಗುತ್ತೆ. ಮಾಡಲ್ಲ, 12 ಏಕಾದಶಿ ಫಲ ಬರುತ್ತೆ, ಆಯ್ತು ಮಾಡ್ತೇನೆ. ಯಾಕೆ ಆ ಪುಣ್ಯದ ಲೆಕ್ಕ ಬೇಕು ನಮಗೆ, ಆ ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ತೇವೆ. ಅದಕ್ಕೆ ಹೇಳ್ತಾರೆ, ಪುಣ್ಯ ಸಂಪಾದನೆ ಮಾಡುವುದೇ ಜೀವನದ ಗುರಿ ಅಂತಾದರೆ ಆ ಪುಣ್ಯ ಸಂಪಾದನೆಯನ್ನೇ ಮಾಡೋಣ, ಸರಿಯಾಗಿ ಮಾಡಿಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಆ ಪುಣ್ಯ ಸಂಪಾದನೆ ಸರಿಯಾಗಿ ಮಾಡುವುದು ಅಂದ್ರೆ ಹೇಗೆ ಅದನ್ನ ಹೇಳ್ತಾರೆ. ಯಾರೋ ಒಬ್ಬ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟ, ದುಡ್ಡು ಸಂಪಾದನೆ ಮಾಡಬೇಕು ಅಂತ ಹೊರಟವ ದೊಡ್ಡವರನ್ನ ಕೇಳಿದ, ನಾನು ದುಡ್ಡು ಸಂಪಾದನೆ ಮಾಡಬೇಕು, ಯಾವ ಮಾರ್ಗ ಒಳ್ಳೆಯದು ಅಂತ. ಅವರು ಹೇಳಿದರು, ಎರಡು ಮಾರ್ಗ ಇದೆ ಅಯ್ಯ. ಒಂದು, ಶರೀರದಿಂದ ಕಷ್ಟಪಡು. ತುಂಬಾ ಜನ ಮಾಡ್ತಾ ಇದ್ದಾರೆ, ಸಿಮೆಂಟ್ ಹೊಲಿತಾರೆ, ಅದು ಮಾಡ್ತಾರೆ, ಮನೆ ಕಟ್ಟುವುದು ಆ ಕೆಲಸ ಈ ಕೆಲಸ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮೈಯೆಲ್ಲ ಮುರಿದು ಕೆಲಸ ಮಾಡುತ್ತಾರೆ, ಅವರು ದುಡ್ಡು ಸಂಪಾದನೆ ಮಾಡುತ್ತಾರೆ. ಇನ್ನೊಬ್ಬರಿದ್ದಾರೆ, ಬುದ್ಧಿಯಿಂದ ಕೆಲಸ ಮಾಡುವವರು. ಎರಡರಲ್ಲಿ ಯಾವುದು ಮಾಡಿದ್ರು ನಿನಗಿಷ್ಟ, ಯಾವ್ದ ಮೇಲೆ ದುಡ್ಡು ಬರುತ್ತೆ, ಆದರೆ ಇಷ್ಟು ವ್ಯತ್ಯಾಸ. ಹೊರಗಿನ ಈ ಕಾಯ ಕಷ್ಟ ಮಾಡುವವರು ಅಂದ್ರೆ ಶರೀರದಿಂದಲೇ ಕಷ್ಟಪಟ್ಟು ಮಾಡುವವರಿಗೆ ದುಡ್ಡು ಎಷ್ಟು ಬರುತ್ತೆ ಗೊತ್ತಾ? ಮಹಾ ಬಂದ್ರೆ 100, 1,000 ಬಂದ್ರೆ ಜಾಸ್ತಿ, ತಿಂಗಳಿಗೆಲ್ಲ ಸೇರಿ 30,000 ಬಂದ್ರೆ ನೆಗೆದು ಬಿದ್ದರಲ್ಲಿ, ಹೌದಾ? ಆದರೆ ಇನ್ನೊಬ್ಬರಿದ್ದಾರಲ್ವ, ನಿಮಗೆಲ್ಲ ಗೊತ್ತು, ಯಾರು? ಐಟಿ ಪೀಪಲ್ ಅಂತ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ಇದ್ದಾರೆ. ಒಬ್ಬೊಬ್ಬರಿಗೂ 1,00,000, 2,00,000, 3,00,000 ಎಲ್ಲ ಬರುತ್ತೆ ಅಂತ ಅವರೇ ಹೇಳ್ತಾ ಇರ್ತಾರೆ. ಅಂತ ಕಾಲಕ್ಕೆ ಇಲ್ಲಿ ಅವರನ್ನ ಕಷ್ಟಪಡ್ತೀವಿ ಅಂತ ಹೇಳಿದ್ರು ಕಷ್ಟಪಡಲಿಕ್ಕೆ ಬಿಡಲ್ಲ, ಬೆವರು ಸುರಿಸ್ತೀವಿ ಅಂದ್ರು ಬಿಡಲ್ಲ, ಎಸಿಯಲ್ಲಿ ಕೊಡಿಸ್ತಾರೆ. ಇಲ್ಲ, ಕೈಯಿಂದ ತುಂಬಾ ಕಷ್ಟಪಡ್ತೀನಿ ಅಂದ್ರೆ ನಮ್ಮ ಕಂಪ್ಯೂಟರ್ ಎಲ್ಲ ಮುಡಿದೋಗುತ್ತೆ, ಬೇಡಯ್ಯ ಎಲ್ಲ ಕಷ್ಟ ಮಾಡು ಅಂತ ಹೇಳ್ತಾರೆ. ಮತ್ತೆ ಮಾಡುವುದೇನು, ಒಂದು 8 ಗಂಟೆ ಕಾಲ ಅಂದರೆ ಬುದ್ಧಿಯಿಂದ ಕಷ್ಟಪಡುತ್ತಾರೆ. ಹಾಗಾದ್ರೆ ಬುದ್ಧಿಯಿಂದ ಕಷ್ಟಪಟ್ಟದ್ದಕ್ಕೆ 100,000 ರೂಪಾಯಿ ಸಂಬಳ, ಬರೀ ಮೈಯಿಂದ ಕಷ್ಟಪಟ್ಟದ್ದಕ್ಕೆ 1,000 ಅಂದ್ರೆ 30,000 ತಿಂಗಳಿಗೆ ಬಂದ್ರೆ ನೆಗೆದು ಬಿತ್ತಲ್ಲಿ. ಮತ್ತೆ ನೀನು, ನಿನಗೆ ದುಡ್ಡು ಸಂಪಾದನೆ ಮಾಡುವುದೇ ಗುರಿಯಾದರೆ ನೀನು ಈ ರೀತಿ ಮೈ ಮುರುಕೊಂಡು ಚೂರು ಸಂಪಾದನೆ ಮಾಡಬೇಕು, ಬುದ್ಧಿ ಬಳಸಿ ಜಾಸ್ತಿ ಸಂಪಾದನೆ ಮಾಡಬೇಕು, ನಿನ್ನಿಷ್ಟ ನೋಡು ಅಂದಾಗ ಸಾಮಾನ್ಯ ವ್ಯಕ್ತಿ ಬಯಸೋದೇನು? ಬುದ್ಧಿಯಿಂದ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಬೇಕು ಅಂತಲೇ ಹೊರಡುತ್ತಾನೆ. ಯಾರು ಮೈಯೆಲ್ಲ ಮುರುಕೊಂಡು ಚೂರು ಸಂಪಾದನೆ ಮಾಡಬೇಕು ಅಂತ ತಿಳ್ಕೊಂಡವ ಹೋಗಲ್ಲ. ಆದರೆ ಇಲ್ಲಿ ನಮ್ಮ ಪುಣ್ಯ ಸಂಪಾದನೆ ಪರಿಸ್ಥಿತಿಯು ಹಾಗೆ ಆಗಿದೆ. ನಮ್ಮ ಪುಣ್ಯ ಸಂಪಾದನೆಗೂ 2 ಮಾರ್ಗ, ಭಕ್ತಿ ಮಾಡು, ಅದು ಮಾಡು, ಇದು ಮಾಡು, ಆವೃತ ಮಾಡು, ಉಪವಾಸ ಮಾಡು, ಒಣಗು, ಕಷ್ಟಪಡು, ಇವೆಲ್ಲ ಮೈ ಕಷ್ಟಪಟ್ಟು ಸಂಪಾದನೆ ಮಾಡುವಂತ ಪುಣ್ಯಗಳು. ಎಷ್ಟು ಬರುತ್ತೆ ಪುಣ್ಯ? ಬರಲ್ಲ ಅಂತ, ಚೂರು 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 ಪುಣ್ಯ ಬರುತ್ತೆ. ಹೇಗೆ ಆ ಸಿಮೆಂಟ್ ಬರ್ತವ, ಎಲ್ಲರಿಗೂ ಏನು ದುಡ್ಡು ಬಂತು, ಅದೇ ತರ ನಮಗೂ ಎಲ್ಲಾ ಪುಣ್ಯ ಬರುತ್ತೆ. ನಾವು ಮೆಕ್ಯಾನಿಕಲ್ ಆಗಿ ಮಾಡಿದ ಪೂಜಾ, ಮೆಕ್ಯಾನಿಕಲ್ ಆಗಿ ಮಾಡಿರ್ತಕ್ಕಂತ ವೈಶ್ವದೇವ ಪರಿಹರಣ, ಅದು ಇದು ಎಲ್ಲ ಇಷ್ಟೆ, ತಾತ್ಪರ್ಯ ಎಲ್ಲ ಬಿಡಿ ಅಂತ ಹೇಳಲ್ಲ. ಎಲ್ಲ ಮಾಡಲೇಬೇಕು, ಒಳಗೆ ಸ್ವಲ್ಪ ರಿಪೇರ್ ಆಗಬೇಕು ಅಂತ ತಾತ್ಪರ್ಯ ಅಷ್ಟೆ. ಸರಿ, ಇತ್ತ ಇನ್ನೊಂದು ಅಂದರೆ ಚೆನ್ನಾಗಿ ಬುದ್ಧಿ ಬಳಸಿ ದುಡ್ಡು ಸಂಪಾದನೆ ಮಾಡಿದರಲ್ಲ ಅಂತ ಮಾರ್ಗ, ಬುದ್ಧಿ ಬಳಸಿ ದೇವ ಪುಣ್ಯವನ್ನ ಸಂಪಾದನೆ ಮಾಡುವ ಮಾರ್ಗ ಏನಾದ್ರೂ ಇದೆಯಾ ಅಂತ ಕೇಳುತ್ತೀರಾ? ಇದೇ ರಾಜಮಾರ್ಗ ಅಂತ ಮಕಸುಳಾದಿಯನ್ನ ತೋರಿಸಿಕೊಡುತ್ತಾರೆ. ವಿರಾಟ್ ರೂಪದ ಚಿಂತನೆಯಿಂದ ನಮಗೆ ಬರುವ ಪುಣ್ಯ ರಾಶಿ ರಾಶಿ ಬರುತ್ತೆ. ಅದು ಹೇಗಿರುತ್ತೆ ಅಂದ್ರೆ, ಏಕಕಾಲದಲ್ಲಿ ಅನೇಕ ಪರ್ವತಗಳು ಕಣ್ಣು ಮುಂದೆ ನಿಂತರೆ ಅದನ್ನ ನೋಡಲಾರದೆ ಬಿದ್ದು ಹೋಗ್ತೇವಲ್ಲ, ಆ ತರ ದೊಡ್ಡ ಅಂತ ನಿಮಗೆ ಹೇಳಬೇಕಾದ್ರೆ, ಕಷ್ಟಪಟ್ಟು ಮನೆಯಲ್ಲಿ ಅಡಿಗೆ ಮಾಡಿ, ದೇವರ ನೈವೇದ್ಯ ಮಾಡಿ, ವೈಶ್ವದೇವ ಮಾಡಿ, ಪರಿಹರಣೆ ಮಾಡಿ, ಎಲ್ಲ ಆಗಿ ಇಬ್ಬರು ದಂಪತಿಗಳನ್ನ ಊಟಕ್ಕೆ ಕರೆದು ಕೃಷ್ಣಾರ್ಪಣ ಅಂದು. ಹೌದು, ಕೃಷ್ಣಾರ್ಪಣ ಬುದ್ಧಿಯಿಂದಲೇ ಅಂದದ್ದು. ಆದರೆ ಒಳಗಿನ ಜ್ಞಾನ ಇಲ್ಲ. ಸ್ವಾಮಿ ನೀನು ಪ್ರೀತನಾಗು, ಇಬ್ಬರಿಗೆ ಊಟ ಹಾಕಿದೆ ಅಂದ್ರೆ ಸ್ವಾಮಿ ಪ್ರೀತನಾಗ್ತಾನೆ, ಇಬ್ಬರಿಗೆ ಊಟ ಹಾಕಿದ ಪುಣ್ಯ ಖಚಿತವಾಗಿ ಕೊಡತಾನೆ. ಶಾಸ್ತ್ರ ಹೇಳುತ್ತೆ, ದಾಸರಾಯರದೇ ಹೇಳುತ್ತಾರೆ, ಒಬ್ಬೊಬ್ಬ ಜೀವರಾಶಿ ಅಂದ್ರೆ ಏನು ಬ್ರಾಹ್ಮಣ ಹುಟ್ಟಿದ್ವಿ ಅಂತ ಕರೀತೀರಲ್ಲ, ಅವರ ಒಬ್ಬೊಬ್ಬರಲ್ಲಿ 72,000 ನಾಡಿಗಳಿವೆ. ಆ 72,000 ನಾಡಿಗಳಲ್ಲಿ 72,000 ದೇವತೆಗಳು ನಿಂತಿದ್ದಾರೆ, ಸ್ತ್ರೀ ಪುರುಷ ದೇವತೆಗಳು ನಿಂತಿದ್ದಾರೆ. ಹಾಗಾದರೆ ಒಬ್ಬೊಬ್ಬರ ದೇಹದಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 36,000 ದಂಪತಿಗಳಿದ್ದಾರೆ ದೇವತೆಗಳು. ಯಾರಾದರೆ ಇಬ್ಬರು ದಂಪತಿಗಳನ್ನ ಮನೆಗೆ ಕರೆದು ಅವರಿಗೆ ಊಟ ಹಾಕುವಾಗ ಆ ಒಳಗೆ 72,000 ದೇವತೆಗಳಿದ್ದಾರೆ ಅಂತ ಚಿಂತನೆ ಮಾಡಿ ಊಟ ಹಾಕ್ತಾರೋ? ಒಂದೇ ದಿವಸ ಊಟಕ್ಕೆ ಹಾಕಿದ್ದು, ಇಬ್ಬರಿಗೆ ಹಾಕಿದ್ದು, ಆದರೆ ಅವರಿಗೆ ಬರುವ ಫಲವೆಷ್ಟು ಅಂದರೆ ನಾವು ಹುಟ್ಟಿದಾಗದಿಂದ ಹುಟ್ಟಿದ ಮೊದಲನೇ ದಿವಸದಿಂದ ಯಾರ್ರಿ ನಾವು ಮಾಡೋದು ಮೊದಲನೇ ದಿವಸ ಸಾಧನೆ ಮಾಡ್ತೀವ? ಅಮ್ಮನ ಒಡೆಯಲ್ಲಿ ಮೈ ಮರೆತು ಬಿದ್ದಿರ್ತೇವೆ. ಆದರೆ ಹೇಳ್ತಾರೆ ಮೊದಲನೆಯ ದಿವಸದಿಂದ ಸಾಯುವ ಕೊನೆಯ ದಿವಸ ಪರ್ಯಂತ 100 ವರ್ಷಗಳ ಕಾಲ ಪ್ರತಿಯೊಂದು ದಿವಸ ಇಬ್ಬರಿಬ್ಬರು ದಂಪತಿಗಳಿಗೆ ಊಟ ಹಾಕಿದರೆ ಎಷ್ಟು ಫಲ ಬರಬೇಕು? 100 ವರ್ಷಗಳ ಕಾಲ ಊಟ ಹಾಕಿದರೆ ಎಷ್ಟು ಫಲ ಬರಬೇಕು? ಅಷ್ಟು ಫಲ. ಒಂದು ದಿವಸ ಇಬ್ಬರು ದಂಪತಿಗಳಿಗೆ ಈ ಚಿಂತನೆಯಿಂದ ಊಟ ಹಾಕಿದರೆ ಬರುತ್ತೆ. ಚಿಂತನೆ ಇಲ್ಲದಿದ್ರೆ ಇಬ್ಬರಿಗೆ ಊಟ ಹಾಕಿದ ಫಲವೇ ಬರುತ್ತೆ. ಹೇಗೆ? ಕಾಯ ಕಷ್ಟ ಮಾಡಿದಂತೆ. ಆದರೆ ಬುದ್ಧಿಯಿಂದ ಒಳಗೆ ನಿಜವಾಗೂ ದೇವತೆಗಳಿದ್ದಾರೆ ಎಂಬುದು ತಿಳಿದು ಅನುಸಂಧಾನ ಅಂದ್ರೆ ಇಂಥದ್ದನ್ನು ತಿಳಿಯೋದು ಅಂತ ಅರ್ಥ ಅಲ್ಲ. ಇದ್ದದ್ದನ್ನೇ ಸರಿಯಾಗಿ ಶಾಸ್ತ್ರದ ಮೂಲಕ ತಿಳಿದು ಉಪಾಸನೆ ಮಾಡುವುದು ಅನುಸಂಧಾನ. ಹಾಗೆ ಆ ಬ್ರಾಹ್ಮಣರೊಳಗೆ ನಿಂತಿರುವ 72,000 ನಾಡಿಗಳಲ್ಲಿರುವ ಆ ದೇವತೆಗಳಲ್ಲಿರುವ ಭಗವತ್ ರೂಪಗಳನ್ನ ನೆನೆದು ಸ್ವಾಮಿ ನಿನಗೆ ಮೂಟವಯ್ಯ ಅಂದರೆ ಅಷ್ಟು ಫಲ ಬಂದು ಬಿಡುತ್ತೆ. ಮತ್ತೆ ಈ ಫಲ ಬೇಕು, ಅಷ್ಟೇ ಕಷ್ಟಪಟ್ಟು ಅದೇ ದಂಪತಿಗಳನ್ನ ಕಳೆದು ಈ ಅನುಸಂಧಾನವಿಲ್ಲದೆ ಇಬ್ಬರು ದಂಪತಿಗಳಿಗೆ ಊಟ ಹಾಕಿದ ಫಲ ಬರಬೇಕು. ಅದೇ ಊಟ ಹಾಕಿದಾಗ ಮನಸ್ಸಿನಲ್ಲಿ ಚೂರು ಅನುಸಂಧಾನ ಸೇರಿಸಿದಕ್ಕೆ ರಾಶಿ ಫಲ ಬಂತು. ಮತ್ತೆ ಬುದ್ಧಿಯಿಂದ ಅನುಸಂಧಾನದಿಂದ ಮಾಡಿದ ಕರ್ಮ ಶ್ರೇಷ್ಠವೋ ಅನುಸಂಧಾನವಿಲ್ಲದೆ ಮಾಡಿದ ಕರ್ಮ ಶ್ರೇಷ್ಠವೋ? ಇದೇನು ನಿಮಗೆ ಗೊತ್ತಿಲ್ಲದ ವಿಷಯವಲ್ಲ. ನಮ್ಮ ಇಂಡಿಯಾದಲ್ಲಿದ್ದವರೆಗೂ ಫಾರಿನ್ ನಲ್ಲಿದ್ದವರಿಗೂ ಎಲ್ಲರಿಗೂ ಹರಿಕಥಾಮೃತ ಸಾರ ಗೊತ್ತು. ಒಬ್ಬೊಬ್ಬರು 100 ಸಲವೋ 1,000 ಸಲವೋ ಪ್ರತಿಯೊಂದು ಸಂಧಿಯನ್ನು ಪಾರಾಯಣ ಮಾಡಿದವರೇ, ಯಾರು ಕಡಿಮೆ ಆದವರಿಲ್ಲ. ನಾನು ಹೇಳುವ ಹರಿಕಥಾಮೃತ ಸಾರದ ವಿಷಯ ಎಲ್ಲರಿಗೂ ಬಾಯಿ ಪಾಠ, ಇದೇನು ಹೊಸ ವಿಷಯ ಅಂತ ನೋಡುತ್ತೇವೆ. ಆದರೆ ಮೊನ್ನೆ ಯಾವಾಗ ಬಂದಿತ್ತಲ್ಲ 33 33 ಅಂತ ಅಧಿಕ ಮಾಸ, ಎಲ್ಲರಿಗೂ ಊಟ ಹಾಕಿದ್ದೇ ಹಾಕಿತ್ತು. ನೀವು ನಿಮ್ಮ ಮನಸ್ಸನ್ನ ಎದೆಮುಟ್ಟಿ ನೋಡಿಕೊಳ್ಳಿ. ಎಷ್ಟು ಜನ ನೀವು ಊಟಕ್ಕೆ ಹಾಕಿದಾಗ ಈ 72,000 ನಾಡಿಗಳ ಚಿಂತನೆ ನಿಮಗೆ ಬಂತು? ಎಲ್ಲರಿಗೂ ಊಟ ಹಾಕಿದಾಗ ಗಡಿಬಿಡಿಯಲ್ಲಿ ಕಣ್ಣಾರ್ಪಣ ಅಂತ ಕೈ ಮುಗದೇ ಇರುತ್ತೆ ಬಂತೆ ಹೊರತು ಒಳಗೆ ಈ ದೇವತೆಗಳು ಕೂತಿದ್ದಾರೆ ಅವರ ಚಿಂತನೆ ಮಾಡಬೇಕು ಅಂತ ಬಂತ? ಬಂದಿಲ್ಲವ? ನೀವೇ ಮನ ಮುಟ್ಟು ನೋಡಿಕೊಳ್ಳಿ. ಕ್ಷೀರರಥ ರಥರೂಪಗಳು ಎಷ್ಟು ಅಂದ್ರೆ ಕಟ್ಟಂತ ಬಾಯಿಂದ ಬರುತ್ತೆ, 300 ಮೇಲೆ 84 ಅಂತ ಎಲ್ಲರ ಬಾಯಿಂದ. ಆ ಬಿಚ್ಚಿಟ್ರೆ ಕಪ್ಪು ಬರುತ್ತೆ, ಗೋಲ್ಡ್ ಮೆಡಲು ಬಂದು ಬಿಡುತ್ತೆ. ಆದರೆ ಹಾಲು ಕುಡಿಯುವಾಗ ಮಾತ್ರ 300 ಮೇಲೆ 84 ನೆನಪಾಗಲ್ಲ. ಅದೇ ದಾಸರು ಹೇಳುತ್ತಾರೆ, ಅನುಭವಕ್ಕೆ ತಂದುಕೋ. ಸಕಲ ಸಾಧನಗಳೊಳಗೆ ಇದೇ ಮುಖ್ಯ, ಯಾವುದು ಅನುಭವಕ್ಕೆ ಬರಬೇಕು. ಒಳಗೆ ನಾವು ಚಿಂತನೆ ಮಾಡುವ ಏನು ಪದಾರ್ಥಗಳು ಸ್ವೀಕಾರ ಮಾಡುತ್ತೇವೆ ಕೊಡುತ್ತೇವೆ ಅಲ್ಲಿ ಭಗವತ್ ರೂಪಗಳ ನೆನಪಾಗಬೇಕು. ಇದೇ ಮುಖ್ಯವಾದ ಸಾಧನೆ. ಇದಿಲ್ಲದೆ ಗೊತ್ತಾದ ಸಾಧನೆ ಏನು ಮಾಡಿದರೂ ಕೂಡ ಫಲ ಇಲ್ಲ ಅಂತಲ್ಲ, ಚೂರು ಚೂರು ಫಲ ಬರುತ್ತೆ. ಎಷ್ಟು ಬರುತ್ತೆ? ದಾಸರಲ್ಲೇ ಹೇಳಿಬಿಟ್ರು, ಮಾಣಿಕವ ಕೊಟ್ಟು ಅಂಗಡಿಯೋಳು ಅಜೀವಾನ ಪಡೆದಂತೆ. ಕಷ್ಟಪಟ್ಟಿದ್ದಾಯ್ತು, ಬ್ರಾಹ್ಮಣ್ಯ ಊಟ ಹಾಕಿದ್ದಾಯ್ತು, ಮೈಸೋತು ಕೂತದ್ದಾಯ್ತು, ಆದರೆ ಪಡೆದದ್ದೆಷ್ಟು? ಅಜೀವಾನದಷ್ಟು. ಚೂರು ಮನಸ್ಸಿನಲ್ಲಿ ಅನುಸಂಧಾನ ಮಾಡಿದರೆ ಮಾಣಿಕ್ಯದಷ್ಟು ಪಡಿಬಹುದಾಗಿತ್ತು. ಗೊತ್ತು, ಇಲ್ಲಿ ದುರವಸ್ಥೆ ಏನು ಅಂದರೆ ಹರಿಕಥಾಮೃತಸಾರದಲ್ಲಿ ಹೇಳಿದ್ದಾರೆ, ಗೊತ್ತು ಪ್ರಾಕ್ಟಿಕಲ್ ಆಗಿ ಅನುಸಂಧಾನ ಒಂದು ಮಾಡತಾ ಇಲ್ಲ. ರೋಗ ಇದೆ, ಡಾಕ್ಟರು ಇದ್ದಾರೆ, ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಹೊಟ್ಟೆಯಲ್ಲಿ ಆಗ್ತಾ ಇಲ್ಲ. ರೋಗ ಯಾವಾಗ ಕಡಿಮೆ ಆಗಬೇಕು? ಆದ್ದರಿಂದ ಆ ರೋಗ ನಮ್ಮಲ್ಲಿ 2 ರೋಗ ಇದೆ. ಗೊತ್ತಿ ತಿಳಿಯದೇ ಇರುವುದು ಒಂದು ರೋಗ, ಆದರೆ ತಿಳಿದದ್ದನ್ನ ಅನುಷ್ಠಾನ ಮಾಡದೇ ಇರುವುದು ದೊಡ್ಡ ರೋಗ. ಆ ರೋಗ ಇದ್ರೆ ದೇವರು ನಮಗೆಂದು ಸಿಗುವುದೇ ಇಲ್ಲ ಅಂತ ದಾಸರಾಯರು ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಶರೀರದಲ್ಲಿ 72,000 ನಾಡಿ ದೇವತೆಗಳು ಸುಳಾನಿಯಲ್ಲಿ ನಮ್ಮ ಜೀವನವನ್ನೇ ಬದಲು ಮಾಡುವಂತ ಅದ್ಭುತ ರಹಸ್ಯಗಳು ನಮ್ಮಲ್ಲಿ. ಇಷ್ಟರವರೆಗೂ ನಾನು ಅನುಸಂಧಾನ ಮಾಡಲಿಲ್ಲ, ಈ ಜೀವನ ಎಲ್ಲ ವ್ಯರ್ಥ ಆಯಿತಲ್ಲ ಅಂತ ಕೊರಗು ಬರುವಷ್ಟು ಒಳ್ಳೆ ಒಳ್ಳೆ ವಿಚಾರಗಳು. ಇನ್ನಾದರೂ ನನ್ನ ಜೀವನದಲ್ಲಿ ಇದನ್ನು ಅನುಷ್ಠಾನ ಮಾಡಿ ಉದ್ಧಾರ ಆಗ್ತೇನೆ ಎಂಬ
ನೋಡ್ ಜಾಸ್ತಿ ಆಯ್ತಾ ಎಲ್ರು ಎಷ್ಟು ಮಾಡಿ ಮಾಡಿ ಒಳಗೋತ
ಅದಕ್ಕೆ ಆಡಿಯೋ ಹಾಕೊಂಡು ನಾನು ಇದ್ರು ಅಷ್ಟು ನೋಡ ಕನ್ಫರ್ಮ್ ಮಾಡಿ ಸುಷ್ಮಾ
ಅಲ್ಲಿದ್ಯಲ್ಲ ಬರ್ತದೆ ತಿರ್ಗಾ
ಮಾಡು ಫೋನ್ ಮಾಡು ಬ್ಲ್ಯಾಕ್ ಮಾಡ್ತಾನ ಅಡ್ವರ್ಟೈಸ್ಮೆಂಟ್ ಆಗೋಯ್ತಾನ ಟೆಸ್ಟ್ ಮಾಡೋಕೆ ಸರ್ ಕೇಳಿದ್ ಈ ಥರ ಪ್ರಾಬ್ಲಮ್ಸ್ ಬೇಕು ಬರುತ್ತೀನಿ ಕೇಳಿ ಟ್ರೈಲ್ ರನ್ ನೋಡ ಹೋಗ್ತಾ ಇಲ್ಲ ಮಾತಾಡ್ತಾನೆ ಹೊಟ್ಟೊತ್ತು ಹೊಟ್ಟೊತ್ತು ಅರ್ಧ ಗಂಟೆ ಇಡಬೇಕು ಫಸ್ಟ್ ಅಲ್ವಾ, ಒನ್ ಅವರ್ಕಿಂತ ಅರ್ಧ ಗಂಟೆ ಇಡಬೇಕು ಫಸ್ಟ್ ಅಲ್ವಾ.
ಇದಕ್ಕೆ ಬೇರೆ ಪ್ಯಾಕ್ ಮಾಡಿಸ್ಬೇಕು, 6 ರೂಪಾಯಿ ಕೊಟ್ರೆ ಒಂದು ಮಂತು
ಫ್ರೀನಾ?